ಅಂತ ಸಂಶಯವನ್ನು ಹೇಳ್ಬೋದು. ಶ್ರೀಗಳವರು ಬರೀ ತಮ್ಮ ಪೀಠದ ಮಹತ್ವ ಅಷ್ಟೇ ಅಲ್ಲ, ಸ್ವತಃ ದೊಡ್ಡ ವಿದ್ವಾಂಸ, ವೈಯಕ್ತಿಕವಾಗಿ ಕೂಡ ಸ್ವತಃ ದೊಡ್ಡ ವಿದ್ವಾಂಸರು, ಒಳ್ಳೆ ಶ್ರೇಷ್ಠ ಪ್ರವಚನಕಾರರು, ಅನೇಕ ಅರ್ಥಗಳನ್ನು ಭರಿಸತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರತಕ್ಕಂತಹ ಪ್ರೌಢ ವಿದ್ವಾಂಸರಾದ್ದರಿಂದ ಅವರಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯಾಗಿ ಒಳ್ಳೆ ಭರವಸೆಯನ್ನ ಹುಟ್ಟಿಸಿದೆ. ಒಳ್ಳೆ ಈಗಾಗಲೇ ವಾತಾವರಣ ಸ್ವಲ್ಪ ಬದಲಾಗಿತ್ತು, ನಿನ್ನೆ ಸ್ವಲ್ಪ ಮತ್ತೆ ವಾತಾವರಣ ಬದಲಾಗಿದೆ ಸರ್, ಮಳೆಯ ವಾತಾವರಣ ಇದ್ದ ಕಾಣ್ತಾ ಇದೆ. ಅದು ಆಶ್ಚರ್ಯ ಏನಲ್ಲ, ಮಹಾಭಾರತ ಹೇಳಿದ್ರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಮಹಾಭಾರತ ಹೇಳಿದ್ರೆ ಮಳೆ ಬರುತ್ತೆ ಅಂತ ಪದ್ಧತಿ ಉಂಟು. ಇನ್ನು ಮಹಾಭಾರತ ಸಾರ ಭಗವದ್ಗೀತೆ ಅಂದ ಮೇಲೆ ಮಳೆ ಬಂದೇ ಬರುತ್ತೆ ಅಲ್ಲ, ಹೊರಗಿನ ಮಳೆ ಅಲ್ಲ ಒಳಗಿನ ಮಳೆ ಬರುತ್ತೆ ಅಂತ ಹೇಳ್ತಾರೆ. ತತ್ವಜ್ಞಾನದ ಮಳೆಯನ್ನ ಕರೆಸ್ತಕ್ಕಂಥ ಗ್ರಂಥ ಶ್ರೀಮದ್ ಭಗವದ್ಗೀತೆ. ವಾತ ಶಾಂತ ತಣ್ಣಗಿರೋ ವಾತಾವರಣ, ಮನಸ್ಸಿನೊಳಗೆ ಒಂದು ನೆಮ್ಮದಿ ಕೊಡ್ತಕ್ಕಂಥ ಕೃತಿ ಭಗವದ್ಗೀತೆ. ಭಗವಂತ ಹೇಗೆ ಶುರು ಮಾಡ್ತಾನೆ, ಹೇಗೆ ಆರಂಭದಲ್ಲಿ ಪ್ರತಿ ಪದಕ್ಕೂ ಪ್ರಶ್ನೆ ಕೇಳಿಕೊಳ್ಳಿ ಉತ್ತರ ಸಿಗುತ್ತೆ. ಈ ಪದನೇ ಯಾತಕ್ಕೆ ಬಂತು ಅಂತ ಕೇಳಿದ್ರೆ ಅದೇ ಪದವನ್ನೇ ಹಾಕಬೇಕು. ಭಗವಂತ ಹಾಗೆ ಉದ್ದೇಶ ಮಾಡ್ತಾ ಬರ್ತಾ ಇದ್ದಾನೆ. ಅಂತಹ ಭಗವದ್ಗೀತೆಯ ಬಗ್ಗೆ ಶ್ರೀಮದ್ ಆಚಾರ್ಯ ತುಂಬಾ ಎಚ್ಚರಿಸಿದರು. ಭವಬಂಧ ಮೋಚಕವಾದಂತಹ ಕೃತಿ ಅಂತ ಹೇಳಿದ್ದಾರೆ. ಅದನ್ನು ಶ್ರವಣ ಮಾಡಬೇಕಾದ್ರೆ ಪ್ರತಿಯೊಂದು ಅರ್ಥಗಳನ್ನು ಕೂಡ ಮನನ ಮಾಡ್ತಾ, ಹೇಗೆ ನಮ್ಮ ಸಮಸ್ಯೆಗೆ ಅದರಲ್ಲಿ ಪರಿಹಾರ. ನಾನು ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಹೇಳಿದ, ಶುರು ಮಾಡಿದ್ದ ಹಾಗೆ. ಇವತ್ತು ನಾವು ಹಾಗೇನೆ, ಇವತ್ತು ಏನು ಕೆಲಸ ಮಾಡೋದಿಲ್ಲ ಅಂತಾನೆ ಪ್ರಾರಂಭ, ನಾವು ಏನೂ ಮಾಡೋದಿಲ್ಲ ಅಂತ ಪ್ರಾರಂಭ. ಆದರೆ ಭಗವಂತನ ಮುಂದೆ ನಾನು ಏನನ್ನೂ ಮಾಡೋದಿಲ್ಲ ಅಂತ ಕೂತ ಅರ್ಜುನ ಅದನ್ನು ಕೇಳಿ ಮುಗಿಸೋ ಹೊತ್ತಿಗೆ ಕರಿಷೇ ವಚನಂ ತವ, ನೀನು ಹೇಳಿದ ಮಾತನ್ನ ಕೇಳ್ತೇನೆ ಕೃಷ್ಣ ಅಂತ ಹೇಳ್ತ. ಮಾಡಲಾರೆ ಅಂತ ಕೂತ ಅರ್ಜುನ ಮಾಡೇ ಮಾಡ್ತೇನೆ ಅಂತ ಹೇಳಿದ. ಅರ್ಜುನ ಕೂತಿದ್ದು ಶಸ್ತ್ರ ಹಿಡಿಯಲಾರೆ ಅಂತ ಕೂತಿದ್ದ. ಅರ್ಜುನ ಶಸ್ತ್ರ ಹಿಡಿಯಲಾರೆ ಅಂತ ಕೂತಿದ್ದ. ಇವತ್ತು ನಾವು ಶಾಸ್ತ್ರ ಹಿಡಿಯಲಾರೆ ಅಂತ ಕೂತಿದ್ದೇವಂತೆ. ಶಾಸ್ತ್ರ ಹಿಡಿಯಲಾರೆವಿ, ಭಗವಂತನ ಮಾತು ಕೇಳಿದ ಮೇಲೆ ಶಸ್ತ್ರವನ್ನು ಹಿಡದೇ ಬಿಟ್ಟ. ಅದೇ ರೀತಿ ನಾವು ಭಗವದ್ಗೀತೆಯನ್ನು ನಾವು ಕೇಳಿ ಶುರು ಮಾಡಿದ ತಕ್ಷಣ ಭಗವದ್ಗೀತೆಯನ್ನು ಶಾಸ್ತ್ರವನ್ನೇ ಕೈಲಿ ಹಿಡಿಬೇಕು. ಇವತ್ತು ನಾವು ಓದೇ ಓದ್ತೇವೆ ಅಂತ ದೀಕ್ಷೆ ಏನಾದರೂ ಕೊಡು, ಬೇರೆ ದೇಶದ ಜನ ಕೇಳ್ತಾರಂತೆ, ಇಂಡಿಯಾದವರು ಬಂದಿದ್ದಾರೆ ಅಂತ ಕೇಳಿದ್ರೆ ಪ್ಲೇನ್ ಹಿಡಿತಿರ್ಲಿಕ್ಕೇನೆ, ಓ ಭಗವದ್ಗೀತಾ ಉಪದೇಶವಾದ ನಾಡಿನಿಂದ ಬಂದಿದ್ದಾರೆ ಅಂತ ಕರೀತಾರಂತೆ. ಪಾಪ, ಭಗವದ್ಗೀತೆ ಯಾವ ದೇಶದಲ್ಲಿ ಹುಟ್ಟಿ ಬಂತೋ ಅಂಥ ದೇಶದ ಪುಣ್ಯಾತ್ಮ ಬಂದಿದ್ದಾರೆ ಅಂತ ಕರೀತಾರಂತೆ. ಪಾಪ, ಇವನಿಗೆ ಗೊತ್ತಾಗದೆ ಆಗಲಿ ಭಗವದ್ಗೀತೆ ಅಂಕಡೆ ಬಂದಿದ್ದ ಅವತ್ತು ಗೊತ್ತಾಗುತ್ತೆ ಅಂದ್ರೆ ಪುಣ್ಯಾತ್ಮ. ಅಲ್ಲಿಗೆ ಹೋದಾಗ ಇಲ್ಲಿದ್ದಾಗಲ್ಲ ಅಂದ್ರೆ ಅಲ್ಲಿ ಜನ ನಮ್ಮನ್ನು ಹ್ಯಾಕ್ ಕಂಡಿದ್ದಾರೆ, ನಾವು ಯಾಕೆ ಕಾಣ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಸಾಕ್ಷಿ. ಇಂಥ ಗೊಂದಲ ತಪ್ಪಬೇಕಾದ್ರೆ ಭಗವದ್ಗೀತೆ ಪರಿಚಯ ನಮಗೆ ಆಗಲೇ ಬೇಕಾಗುತ್ತೆ. ಅಂತ ಕೆಲಸಗಳನ್ನು ಯಾರೋ ಮಾಡಿದ್ರೆ ಶೋಭೆ ಇರೋದಿಲ್ಲ. ಅದನ್ನ ಮಠಮಾನ್ಯಗಳು ಮಾಡಬೇಕು, ದೇವಸ್ಥಾನಗಳು ಮಾಡಬೇಕು. ಇವತ್ತು ರಾಮ ಮಂದಿರದ ರಾಮ ದೇವಸ್ಥಾನದವರು ಬಹಳ ಸಾರ್ಥಕವಾದ ವಿಶಾಲ ದೃಷ್ಟಿಯಿಂದ ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಶಸ್ವಿಯಾಗಿ ಭಗವಂತನಾದ ಕೃಷ್ಣರ ಸಂದೇಶ ನಮ್ಮೆಲ್ಲರ ಮನಸ್ಸಿಗೆ ಮುಟ್ಟತಕ್ಕಂಥ ವಾತಾವರಣ ಸೃಷ್ಟಿಯಾಗಲಿ ಅಂತ ಹೇಳುತ್ತಾ ನಾಳೆಯಿಂದ ಸರಿಯಾಗಿ 7 ಗಂಟೆಗೆ ಪ್ರಾರಂಭವಾಗುತ್ತೆ. 7 ಗಂಟೆಯಿಂದ 8:30 ಸರಿಯಾಗಿ ಶುರುವಾಗೋದು ತಡವಾಗೋದಿಲ್ಲ, ಮುಗಿಯೋದು ತಡವಾಗೋದಿಲ್ಲ. ತುಂಬಾ ಜನ ದೂರ ಹೋಗ್ತಾ ಇದ್ದಾರೆ, ಈಗಾಗಲೇ ತಡವಾಗಿದೆ, ನಾಳೆಯಿಂದ ಇಂದು ಈ ರೀತಿ ಆಗೋದಿಲ್ಲ ಅಂತ ಭರವಸೆ ಕೊಟ್ಟು ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಾಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮನಃಪೇನ ಪ್ರಿಯತಾಂ ಕಮಲಾಲಯ. ತಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ದಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ನಿಗ್ರಂಥತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯು ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾಃ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ತವ ಮಾಮತಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾಂ ವಚಾಮಿ ದೇಶತಃ.
ಭಗವದ್ಗೀತೆಯ ಪ್ರಸಂಗದ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕು. ನಾವೆಲ್ಲ ಕೇಳಿರೋ ಹಾಗೆ ಮೊದಲ ಶ್ಲೋಕದಲ್ಲಿ ಪರಿಚಯವಾಗುತ್ತೆ. ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರ ಮಾತಾಡ್ತಾ ಇದ್ದಾನೆ, ಧೃತರಾಷ್ಟ್ರ ಹೇಳಿದನು ಅಂತ ಪ್ರಾರಂಭ. ಧೃತರಾಷ್ಟ್ರ ಯಾರು? ಆ ಪದವೇ ಸ್ವಾರಸ್ಯವಾದ ಪದ. ಧೃತರಾಷ್ಟ್ರ ಮಾತಾಡ್ತಾ ಇದ್ದಾನೆ. ಧೃತರಾಷ್ಟ್ರ ಅಂದ್ರೆ ಯಾರು? ಧೃತಂ ರಾಷ್ಟ್ರಂ ಏನ ಸಹ ಧೃತರಾಷ್ಟ್ರ. ಯಾವನು ರಾಷ್ಟ್ರವನ್ನು ಹಿಡಿದಿಟ್ಟು ಅಂದ್ರೆ ಪಾಂಡವರ ಪಾಲಿಗೆ ಅವರಿಗೆ ಕೊಡದೆ ಹಿಡಿದಿಟ್ಟುಕೊಂಡಿದ್ದಾನಲ್ಲ ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಧೃತರಾಷ್ಟ್ರ ಎಂಥ ವ್ಯಕ್ತಿ ಅವನು, ಇನ್ನೊಬ್ಬರಿಗೆ ಕೊಡಬೇಕಾದದ್ದನ್ನ ತಾನು ಇಟ್ಟುಕೊಂಡಿದ್ದಾನೆ. ಇನ್ನೊಬ್ಬರು ಯಾರು? ಪಾಂಡವರು. ಅವರು ಯಾರು? ಧರ್ಮಾದಿಗಳಿಗೆ ಕೊಟ್ಟಿಲ್ಲ, ಅವನೇ ಧೃತರಾಷ್ಟ್ರ ಅಂತ ಅರ್ಥ. ಅಂತ ಎಷ್ಟು ಜನ ಸಿಗ್ತಾರೆ? ಪ್ರಾಯ ಎಲ್ಲರೂ ಅಂಥವ್ರೇನು. ಧರ್ಮಾದಿಗಳ ಪಾಲನ್ನ ಧರ್ಮಾದಿಗಳಿಗೆ ಕೊಡಲಿಕ್ಕೆ ನಾವು ತಯಾರಿಲ್ಲ, ಅದರ ಪಾಲನ್ನು ನಾವು ತಗೊಳ್ತಾ ಇದ್ದೇವೆ ಹೊರತು ಇವತ್ತು ನಮ್ಮ ಪಾಲನ್ನು ಅವರಿಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ಪಾಂಡವರು ತಮ್ಮ ರಾಜ್ಯ ತಾವು ಕೇಳ್ತಾ ಇದ್ದಾರೆ ಹೊರತು ಕೌರವ ರಾಜ್ಯ ಕೇಳ್ತಾ ಇಲ್ಲ. ಇವತ್ತು ಹಾಗೆ ಭಗವಂತ ನಮ್ಮದನ್ನು ಕೊಡಿ ಅಂತ ಕೇಳೋದೇ ಇಲ್ಲ. ನಾನು ನಿಮ್ಗೇನು ಕೊಟ್ಟಿದ್ದೇನೆ ಅದನ್ನ ಒಪ್ಪಿಸಿ ಅಂತ ಹೇಳ್ತಾನೆ ಹೊರತು ನಿಮ್ಮದನ್ನು ಕೊಡಿ ಅಂತ ಭಗವಂತ ಕೇಳೋದಿಲ್ಲ. ಇವತ್ತು ಪಾಂಡವರು ಹಾಗೇನೆ, ಕೃಷ್ಣ ಕೇಳಿದ್ದು ಅದನ್ನೇ ದುರ್ಯೋಧನ. ಪಾಂಡವರ ರಾಷ್ಟ್ರ ಅದನ್ನು ಅವರಿಗೆ ಕೊಟ್ಟುಬಿಡು. ನಿಜವಾಗ್ಲು ಹೇಳೋದಾದ್ರೆ ಪಾಂಡವರ ರಾಷ್ಟ್ರ ಅರ್ಧ ಅಲ್ಲ, ಪೂರ್ತಿ ಪಾಂಡವರದ್ದೇನೆ. ಇದು ಆಶ್ಚರ್ಯ, ಪೂರ್ತಿ ಪಾಂಡವರದ್ದೇನೆ. ಒಬ್ಬ ಸರ್ಕಾರಿ ನೌಕರ ಅಂದ್ರೆ ಅವನ ಕೆಲಸ 7-8 ಗಂಟೆ ಮಾಡಲಿ, ಆದರೆ ಅವನು 24 ಅವರ್ಸ್ ಸರ್ಕಾರಿ ನೌಕರ. ಅವನು 7-8 ಗಂಟೆ ಸರ್ಕಾರಿ ನೌಕರನಲ್ಲ, 24 ಅವರ್ಸ್ ಅದರಲ್ಲೇ ಕೆಲಸ, ಫುಲ್ ಟೈಮ್ ಜಾಬ್ ಅದು ಅವನು. ಅದೇ ರೀತಿ ಇರ್ತೀನಿ. ಇವತ್ತು ನಾವು ಧರ್ಮ ದೇವ್ರ ಪೂಜೆ 1 ಗಂಟೆ, 4 ಗಂಟೆ ನಮ್ಮ ಒಂದು ಕಾಲ ಭಗವಂತನ ಕಾಲ ಮತ್ತು ಇಲ್ಲದರೊಳಗೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸರ್ಕಾರಕ್ಕೆ ನಾವು ಅಧೀನರಾಗಿರೋದು, ಭಗವಂತನಿಗೆ ಅಧೀನರಾಗಿರೋದು. ಅಷ್ಟೇ ರೀತಿಯಲ್ಲಿ ಸರ್ಕಾರಕ್ಕೆ ನಾವು ಹೊರಗಿನಿಂದ ಅಧೀನರಾಗಿರುತ್ತೇವೆ, ಭಗವಂತ ಅಂತರ್ಬಹಿತ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಜಾಗವೇ ಇಲ್ಲ ಅಂತ ಹೇಳಿದ್ರು. ಅವನು ಎಲ್ಲೂ ಇಲ್ಲ ಅಲ್ಲ, ಅವನು ಇಲ್ಲದ ಜಾಗವೇ ಇಲ್ಲ. ಎಲ್ಲ ಕಡೆಗೂ ಭಗವಂತ ಇದ್ದಾನೆ, ಅವನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಇರೋದು ನಿಶ್ಚಿತ. ಅದ್ ಹೇಗೆ ಕಣ್ಣಿಗೆ ಕಾಣದಿದ್ದು ಹೇಗೆ ಇರೋದಕ್ಕೆ ಸಾಧ್ಯ ಅಂದ್ರೆ, ಗೊತ್ತಿಲ್ಲ, ಗಾಳಿ ಇದೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ತಮಾಷೆ ಇದ್ದೇ ಇದೆ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಗಾಳಿ ಇದೆ, ಕಣ್ಣಿಗೆ ಕಾಣದೇ ಇದೆ ಅಂತ ಹೇಗೆ ಹೇಳ್ತೀರಿ ಅಂದ್ರೆ, ನಾವು ಬದುಕಿರೋದೇ ಸಾಕ್ಷಿ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಆಗ್ತಿರಲಿ. ಇವತ್ತು ಉಸಿರ ಕಟ್ಟಿದಾಗ ಮನುಷ್ಯ ಎಷ್ಟು ಒದ್ದಾಡ್ತಾನೆ ಯೋಚನೆ ಮಾಡಿ. ಇವತ್ತು ನಮ್ಮ ಬದುಕು ಗಾಳಿಯಿಂದ, ಆ ಗಾಳಿ ನಮಗೆ ಕಾಣ್ತಾ ಇಲ್ಲ. ಇವತ್ತು ನಮ್ಮ ಅದು ಗಾಳಿಯ ಬದುಕು ಸೇರಿ ನಮ್ಮೆಲ್ಲರ ಬದುಕು ಭಗವಂತನಿಂದ, ಆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಅದರಿಂದ ನೀವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಗಾಳಿಯನ್ನು ನಾವು ಕಂಡು ಇದೆ ಅಂತ ಹೇಳೋದಿಲ್ಲ, ಅದರ ಪರಿಣಾಮವನ್ನು ನೋಡಿ ಇದೆ ಅಂತ ಹೇಳುತ್ತೆ. ಇವತ್ತು ಭಗವಂತನನ್ನ ಕಂಡು ಇದ್ದಾನೋ ಇಲ್ಲ ಅಂತ ಹೇಳೋದಕ್ಕೆ ಹೋಗಬೇಡಿ. ನಾವಿದ್ದೇವೆ ಅನ್ನೋ ಒಂದೇ ಕಾರಣಕ್ಕೆ ಭಗವಂತ ಇದ್ದಾನೆ ಅಂತ ಅರ್ಥ. ಬೇಕು ಪರಾಕ್ರಮ ಬೇಡ, ಎಷ್ಟು ತಮಾಷೆ ನೋಡಿ. ಪಾಸ್ ಆಗಬೇಕು ಬರೆಯೋದು ಬೇಡ, ಬೇರೆ ಎಲ್ಲಾದರೂ ಮಾಡಿ ಪಾಸ್ ಆಗಬೇಕು. ಇದು ದುರ್ಯೋಧನ ಪ್ರವೃತ್ತಿ ಅಂದ್ರೆ ಇದೇನೆ, ದುರ್ಯೋಧನ ಪ್ರವೃತ್ತಿ. ಅದಕ್ಕೋಸ್ಕರ ಯಾವ ಮಟ್ಟಕ್ಕೆ ಹೋದ ಗೊತ್ತೇನು, ದುರ್ಯೋಧನ ಕೃಷ್ಣನನ್ನೇ ಬಂಧನ ಮಾಡಲಿಕ್ಕೆ ಹೊರಟ. ಕೃಷ್ಣ ಸಂಧಾನಕ್ಕೆ ಅಂತ ಬಂದ್ರೆ ಕೃಷ್ಣನನ್ನೇ ಕಟ್ಟಿಬಿಡೋದು, ಪಾಂಡವರಿಗೆ ಸುದ್ದಿ ಕಳಿಸೋದು. ಅವನು ಪ್ಲಾನ್ ಮಾಡಿದಂತ ದುರ್ಯೋಧನ. ಎಂಥ ಧೃತರಾಷ್ಟ್ರನ ಮಗ ಅಂತ ಕೇಳಿದ್ರೆ ತುಂಬಿದ ಸಭೆ, ಕೃಷ್ಣ ಬರ್ತಾ ಇದ್ದಾನೆ, ನಾವೇನು ಮಾಡಬೇಕು? ಪೀಠ ಗೀಠ ಅವೆಲ್ಲ ಏನೂ ಇಲ್ಲ, ಒಂದು ಕೃಷ್ಣನನ್ನ ಹಿಡಿದುಬಿಡು, ಕಟ್ಟಿಬಿಡು. ಏನು ಸಂದೇಶ? ನೀವು ರಾಜ್ಯ ಬೇಡ ಅಂತ ಹೇಳಿದ್ರೆ ಕೃಷ್ಣನ ಬಿಡೋದಿಲ್ಲ ಅಂತ ಹೇಳ್ಬೇಡಿ. ರಾಜ್ಯ ಬೇಡ ಅಂತ ಹೇಳಿದ್ರೆ ಕೃಷ್ಣನ ಮತ್ತೆ ಅಲ್ಲಿವರೆಗೂ ಬಿಡೋದಿಲ್ಲ. ನಾನೀಗ ನೋಡಿದ್ರ ಈ ಕಿಡ್ನಾಪ್ ಟ್ಯಾಕ್ಟಿ ಶುರು ಮಾಡಿದ್ದ ಕೃಷ್ಣನ ಕಲಿಸ್ತೇನೆ. ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿದ. ಭೀಷ್ಮರು ಅಂದ್ರಂತೆ ಏನು ಪಾಪಿಷ್ಟ ಇವನು, ಎದ್ರಂತೆ ಪಾಪ, ಎಂಥ ಪಾಪಿಷ್ಟ ಇವನು. ಇಂಥ ಕೃಷ್ಣನಿಗೆ ಶರಣಾಗಬೇಕಾದ ನಾವು ಅವನನ್ನೇ ಹಿಡಿದು ಕಟ್ಟೋ ಯೋಚನೆ ಮಾಡ್ತೇ ಇರೋ ದುರ್ಯೋಧನ, ನಾನಿನ್ನ ಕೂಡೋದಿಲ್ಲ ಅಂತ ಸಭಾತ್ಯಾಗ ಮಾಡಿದ್ರಂತೆ ಭೀಷ್ಮರು. ಉದ್ಯೋಗದಲ್ಲಿ ಹೇಳ್ತಾರೆ ಬಾಳಾಗಿ ಬರ್ತಿರುತ್ತೆ ವಿಧಾನಸಭೆ ಸಭಾತ್ಯಾಗ ಮಾಡಿದ್ರು ವಿರೋಧ ಪಕ್ಷ ಸದಸ್ಯರು ಅಂತ ಕೇಳ್ತಿರ್ತೇವೆ. ಫಸ್ಟ್ ಸಭಾತ್ಯಾಗ ಮಾಡಿದವರು ಭೀಷ್ಮರು. ಪಾಪ ಯಾವುದನ್ನು ಕೇಳಿ ಸಭಾತ್ಯಾಗ ಮಾಡ್ತಾರೆ? ಕೃಷ್ಣನನ್ನು ಕಟ್ಟಿ ಹಾಕಿಬಿಡಬೇಕು. ಈ ಕುತಂತ್ರವನ್ನು ಕೇಳುತ್ತಾ ಸಭೆ ಹೊರಟೋಗ್ಬಿಟ್ರಂತೆ ಪುಣ್ಯಾತ್ಮ. ಅಂದರೆ ಇವತ್ತು ಏನೇನು ಆಧಾರಿಕವಾಗಿ ಕಾಣ್ತಾ ಇದ್ದೇವೆ ಅದೆಲ್ಲ ಹಿಂದೆ ನಡೆದಿದ್ದೇನೆ. ಆದರೆ ಆ ಪ್ರಸಂಗ ಬೇರೆ, ಈ ಪ್ರಸಂಗ ಬೇರೆ, ಅದರ ಹಿನ್ನೆಲೆ ಬೇರೆ, ಹಿನ್ನೆಲೆ ಬೇರೆ ಅಷ್ಟೇ. ಕಷ್ಟ ಮುಂದೆ ಅವನ ಪ್ರಯತ್ನ ಪಟ್ಟು ಪಡ್ತಾನೆ, ಕೃಷ್ಣನ ಕಟ್ಟಕ್ಕಾಗೋದೇ ಇಲ್ಲ. ಕೃಷ್ಣ ಘೋಷಣೆ ಮಾಡ್ತಾನೆ, ನಾನು ನಿಮ್ಮ ರಾಜ್ಯವನ್ನು ಪಾಂಡವರಿಗೆ ಕೊಡಿ ಅಂತ ಕೇಳೋದಕ್ಕೆ ಬಂದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ನಿಮ್ಮ ರಾಜ್ಯವನ್ನು ಪಾಂಡವರಿಗೆ ಕೊಡಿ ಅಂತ ಹೇಳೋದಕ್ಕೆ ಬಂದಿಲ್ಲ, ಪಾಂಡವರ ರಾಜ್ಯವನ್ನು ಪಾಂಡವರಿಗೆ ಕೊಡಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇನೆ. ಪಾಂಡವರು ನನ್ನನ್ನು ಬೇಡಲಿಕ್ಕೆ ಕಳಿಸಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಗಮನಿಸಬೇಕು, ನಾವು ಪಾಂಡವನನ್ನು ಬೇಡಲಿಕ್ಕೆ ಕಳಿಸಿಲ್ಲ, ನಿಮ್ಮನ್ನು ಎಚ್ಚರಿಸಲಿಕ್ಕೆ ಕಳಿಸಿದ್ದಾನಷ್ಟೇ. ನಿಮ್ಮನ್ನು ಎಚ್ಚರಿಸಲಿಕ್ಕೆ ಬಂದಿದ್ದೇನೆ. ಅವರ ರಾಜ್ಯವನ್ನು ಅವರಿಗೆ ಕೊಟ್ಟರೆ ನೀವು ಬದುಕ್ತೀರಿ, ಅವರು ಬದುಕ್ತಾರೆ ಅಲ್ಲ, ನೀವು ಬದುಕ್ತೀರಿ ಅಷ್ಟೇ. ಇಲ್ಲರೂ ತಗೊಳ್ಳೋದಕ್ಕೆ ಅವರಿಗೆ ಗೊತ್ತಿದೆ, ನೀವು ಸಾಯ್ತೀರಿ ಅಷ್ಟೇ. ಇದು ನಡೆಸ್ತೀರೋ ಇಲ್ಲ ಅದಕ್ಕೆ ಶಿಕ್ಷೆ ಕೊಡ್ತಾರೆ ಹೊರತು ಬಿಡೋದಿಲ್ಲ. ಪಾಂಡವರ ರಾಜ್ಯವನ್ನು ಪಾಂಡವರಿಗೆ ಒಪ್ಪಿಸಲೇಬೇಕು. ಒಪ್ಪಿಸ್ತೀರೋ ಇಲ್ಲವೋ, ದುರ್ಯೋಧನ ಹಾಗೆ ಕುತಂತ್ರ ಕೆಡದ ಭಗವಂತ ಹೇಳಿ ಹೋಗ್ತಾ ಇದ್ದಾನೆ. ನೀನು ಪಾಂಡವರ ರಾಜ್ಯ ಅದು ಇದು ಅಂತ ತಿಳ್ಕೊಂಡಿದ್ದೀಯಲ್ಲ, ಅರ್ಧ ರಾಜ್ಯ ಅಂತ ತಿಳ್ಕೊಂಡಿದ್ದೀಯಲ್ಲ, ತಪ್ಪದು. ಪಾಂಡವರದ್ದು ಪೂರ್ತಿ ರಾಜ್ಯ ಅಂತ ಹೇಳ್ತಾನೆ ಕೃಷ್ಣ. ಭಾಗವ ಮೂರ ಭಾಗದಲ್ಲಿ ಬರುತ್ತೆ, ಪೂರ್ತಿ ರಾಜ್ಯ ಪಾಂಡವರದ್ದು. ನೀನು ಪುಣ್ಯ ಮಾಡಿದ್ದಿ, ಅರ್ಧ ಕೆಡ್ತಿದ್ದಾರೆ ಪಾಪವರು ಅಂತ ಹೇಳ್ತಾನೆ. ಪೂರ್ತಿ ರಾಜ್ಯ ಪಾಂಡವರು ಅರ್ಧ ಕೆಡ್ತಿದ್ದಾರೆ, ಅರ್ಧ ಕೊಟ್ಟು ಬದುಕಬಹುದಲ್ಲ ಅಂತ ಕೇಳಿದ್ರು. ದುರ್ಯೋಧನ ಹೇಳ್ತಾನೆ, ನಾನು ಅರ್ಧ ಕೊಡೋದಿಲ್ಲ ಅಲ್ಲ, ಹೋಗ್ಲಿ ದುರ್ಯೋಧನ, ಐದು ಗ್ರಾಮ ಕೊಟ್ಟುಬಿಡು ಸಾಕು, ಐದು ಕ್ಯಾಪಿಟಲ್ಸ್ ಕೇಳೋದಿಲ್ಲ, ಮತ್ತೆ ಐದು ಪ್ರಧಾನವಾದ ರಾಜಧಾನಿಗಳನ್ನು ಕೇಳ. ಜಾಗವನ್ನು ಕೊಡೋದಿಲ್ಲ ಅಂತ ಹೇಳಿದೆ. ನನ್ನ ಪ್ರಾಯ ಹೌದು, ದೌರ್ಜನ್ಯದ ಪರಾಕಾಷ್ಠೆ ಇದು. ಇನ್ನೊಂದು ಆಶ್ಚರ್ಯ, ಮತ್ತೆ ಭಗವಂತ ಭಗವದ್ಗೀತೆಯನ್ನ ಭಾರತದಲ್ಲಿ ಅಧ್ಯಾಯ ನೋಡಿ, ಮುನೀನಾಮಪ್ಯಹಂ ವ್ಯಾಸಃ ಭಗವಂತ ಹೇಳುತ್ತಾರೆ. ಹೀಗೆಲ್ಲ ಮಾಡಕ್ಕೆ ಸಾಧ್ಯ ಉಂಟೇನು? ಇವತ್ತು ಅವರ ಅಂತಿಂತ ಮುನಿಗಳಲ್ಲ, ಸಾಕ್ಷಾತ್ ಭಗವಂತ ಅವರು. ಭಗವಂತನ ಮತ್ತೊಂದು ರೂಪವೇ ವೇದವ್ಯಾಸ ದೇವರು. ಅದಕ್ಕೆ ಹೇಳ್ತಾರೆ, ವ್ಯಾಸಾಯ ವಿಷ್ಣು ರೂಪಾಯ, ಪುರಾಣದ ಮಾತದು ಬಂತು. ವ್ಯಾಸಾಯ ವಿಷ್ಣು ರೂಪಾಯ, ವಿಷ್ಣುವೇ ವ್ಯಾಸರೂಪಿಣೇ ಅಂತ ಹೇಳ್ತಾರೆ. ವ್ಯಾಸರು ಅಂದ್ರೆ ವಿಷ್ಣು, ವಿಷ್ಣು ಅಂದ್ರೆ ವ್ಯಾಸರು. ಅವರ ಇಂಥ ಮಾತನ್ನ ಕೇಳಬೇಕಾದ್ರೆ, ಸಾಮಾನ್ಯವಾಗಿರ್ತಕ್ಕಂಥ ಪದಾರ್ಥ ಕೇಳಬೇಕಾದ್ರೆ ನಮಗೆ ಸಾಧ್ಯ ಇಲ್ಲ. ಮಹಾಭಾರತದಂಥ ಯುದ್ಧವನ್ನ ನೀವು ನೋಡ್ತೀಯೋ ಕೇಳ್ತೀಯೋ ಅಂತ ಹೇಳಿದ ತಕ್ಷಣ ಋತರಾಷ್ಟ್ರ ಯೋಚನೆ ಮಾಡಿದನಂತೆ, ನಾನು ಯಾವುದು ಒಳ್ಳೆಯದು ಅಂತ ಯೋಚನೆ ಮಾಡಿ ಕೇಳಿದನಂತೆ ಅವನು. ವೇದವ್ಯಾಸರೇ, ನನಗೆ ಯುದ್ಧ ನೋಡಲಿಕ್ಕೆ ಇಷ್ಟ ಇಲ್ಲ, ಯುದ್ಧ ಕೇಳಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದ್ದಾನೆ. ಯುದ್ಧ ನೋಡಲಾರೆ ನೀವು ತೋರಿಸಬಹುದು, ಆದರೆ ನಾನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಯಾತಕ್ಕೆ ಅಂದರೆ ಅವನಿಗೆ ಗೊತ್ತವನಿಗೆ, ಯಾಕೆಂದರೆ ಯುದ್ಧದಲ್ಲಿ ಯಾವಾಗಲೂ ಕೂಡ ಮುಂದೇನಾಗುತ್ತೆ ಗೊತ್ತಿದೆ. ಅವನ ಮನಸ್ಸು ಎರಡು ದುಃಖ ಇದೆ. ಒಂದು ಬಲದಲ್ಲಿ ಭೀಮನ ಬಲದ ಮುಂದೆ ತಮ್ಮ ಮಕ್ಕಳು ಏನೂ ಅಲ್ಲ. ನೀತಿ ನ್ಯಾಯ ಅಂತೂ ಇಲ್ಲೇ ಇಲ್ಲ. ಮಾರಲ್ ಕರೇಜ್ ಇಲ್ಲ, ಫಿಸಿಕಲ್ ಸ್ಟ್ರೆಂತ್ ಇಲ್ಲ. ಇನ್ನೇನು ಮಾಡಬೇಕು ಅವನು? ಫಿಸಿಕಲ್ ಸ್ಟ್ರೆಂತ್ ಇಲ್ಲ, ಮಾರಲ್ ಕರೇಜು ಇಲ್ಲ ಅಂದ್ರೆ ತನ್ನ ಮಕ್ಕಳು ಸಾಯ್ತಾರೆ. ಗೊತ್ತವನಿಗೆ ತನ್ನ ಮಕ್ಕಳು ಸಾಯ್ತಾರೆ. ಸಾಯೋದನ್ನ ಗೆಲ್ಲೋ ಆಸನೆ ಇದ್ರೆ ನೋಡಬಹುದು, ಸೋಲೋದನ್ನೇ ನೋಡಬೇಕು. ಅದಕ್ಕೆ ಹೇಳಿದನಂತೆ, ಕ್ರಿಕೆಟ್ ಆಡ್ತಿರ್ತಾರೆ ನಮ್ಮವರೇನೆ, ಸೋಲೋ ಚಾನ್ಸ್ ಬಂದ ತಕ್ಷಣ ಆಫ್ ಆಗಿಬಿಡ್ತಾರೆ ಟಿವಿನ. ನೋಡ್ಲಿಕ್ಕೆ ಆಗುತ್ತೆ ಮೊದಲೇ ಆನ್ ಮಾಡೋದಿಲ್ಲ ಪಾಪ. ಯಾರಿಗೆ ಸೋತಾರಂತ ಗೊತ್ತಿರ್ತಾರೆ, ಒಂದು ಸ್ಟೇಜ್ ಬಂದಾಗ ಸೋಲುತ್ತೆ ಅಂತ ಗೊತ್ತಾದಾಗ ಆಫ್ ಮಾಡಿಬಿಡ್ತಾರೆ. ಆದ್ರೆ ಜೀವನ ನಿಲ್ಲೋದಿಲ್ಲ, ಕುತೂಹಲ ಇರುತ್ತಲ್ಲ. ಹೆಂಗೆ ಯಾರಾದ್ರೂ ಕೇಳ್ತಾರೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ, ತಮಾಷೆ ನೋಡಿ. ಸೈಕಾಲಜಿ ಅದೇನು ಈ ಮಾತು ಅರ್ಥ ಮಾಡಿಕೊಂಡು, ಧೃತರಾಷ್ಟ್ರದ ಸೈಕಾಲಜಿ ಇಂಥದ್ದೇ ಸೈಕಾಲಜಿ. ಅವನು ನೋಡಲಾರ ಕೇಳದೆ ಇರಲಾರ ಯಾವಾಗಲೂ ಅಷ್ಟೇನೆ. ತಮ್ಮ ಮಕ್ಕಳಿಗೆ ಆಪರೇಷನ್ ಆಗಬೇಕಾದ್ರೆ ಯಾವ ತಂದೆ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಡಾಕ್ಟರ್ ಕೂಡಲಿಕ್ಕೆ ಇಷ್ಟಪಡೋದಿಲ್ಲ ಅವರನ್ನ, ಇವರು ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಇವ್ರಿಗೆ ಅವರು ಇಷ್ಟಪಡೋದಿಲ್ಲ. ಯಾಕಂದ್ರೆ ಆಪರೇಷನ್ ಮಾಡಿ ಬಿಡೋದೆಲ್ಲ ಕೂಡಿಸ್ಬಿಟ್ರ. ಕಾಯ್ಕೊಂಡು ಕೂತಿರ್ತಾರೆ ಪಾಪ, ಏನಾಯ್ತು ಕೇಳಬೇಕು ಅಂತ ಕಾಯ್ಕೊಂಡೇ ಕೂತಿರ್ತಾರೆ. ಅಂದ್ರೆ ಯಾವಾಗ ದುಷ್ಟ ತಮಗೆ ಅತ್ಯಂತ ಪ್ರಿಯರಾದವರಿಗೆ ಕೆಡಕಾಗತ್ತೆ ಅನ್ನೋದನ್ನು ನೋಡ್ಲಿಕ್ಕೆ ಮನುಷ್ಯ ಇಷ್ಟ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳುತ್ತಾರೆ, ಯುದ್ಧಸ್ಯ ವಾರ್ತಾರಮ್ಯ, ಯುದ್ಧದ ವಾರ್ತೆ ರಮ್ಯ ಅಂತ ಹೇಳುತ್ತಾರೆ. ಯುದ್ಧದ ದರ್ಶನ ರಮ್ಯ ಅಲ್ಲ, ಯುದ್ಧದ ವಾರ್ತೆ ರಮ್ಯ. ದರ್ಶನ ಮಾಡ್ಬೇಕಾದ್ರೆ ನಮಗೆ ಲೇಟ್ ಬಿಡುತ್ತೋ ಭಯ ಇರುತ್ತೆ, ಹೊಡೆದಾಟ ನೋಡ್ತಿರ್ಬೇಕಾದ್ರೆ ಓಡೋ ಬಿಡ್ತೇವೆ. ದೂರ ಇದ್ರೂ ನೋಡ್ತಾ ಇರ್ತಾರೆ ನಮ್ಮ ತಮಾಷೆ, ಅಲ್ಲಿ ಹತ್ತಿರ ಇದ್ರೆ ನೋಡಿ ಏಟು ಬಿದ್ದರೆ ಕಷ್ಟ ಅಂತ ಹೇಳಿಬಿಟ್ಟು ಪೂರ್ತಿ ಓಡೋಗೋದಿಲ್ಲ, ಪೂರ್ತಿ ಬಿಡೋದೇ ಇಲ್ಲ, ಗೊಂದಲದ ಸನ್ನಿವೇಶ. ಯುದ್ಧದ ವಾರ್ತೆ ಬಹಳ ರಮ್ಯ, ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದೆ ನಂತ. ಆಗ ವೇದವ್ಯಾಸರಂದ್ರಂತೆ, ಧೃತರಾಷ್ಟ್ರ ಆಯ್ತು ನಿನ್ನ ಕೇಳಿಸ್ತೇನೆ ಅಂತ ಹೇಳ್ತಾ, ನಿನ್ನ ಕೇಳಿಸ್ತೇನೆ. ಯಾರ ಕೇಳಿ ಕೇಳಿಸ್ಬೇಕೀಗ? ಇವನೇನ ನೋಡ್ತೇನೆ ಅಂತ ಹೇಳಿಬಿಟ್ರೆ ಸಮಸ್ಯೆ ಸಿಂಪಲ್ ಆಗಿರೋದು, ಅಲ್ಲಿ ಕಣ್ಣು ಕೊಟ್ರೆ ಮುಗಿದೋಗ್ತಿತ್ತು ಅಷ್ಟೇ. ಅಲ್ಲಿ ಕಣ್ಣು ಕೊಟ್ರೆ ನೋಡಿಬಿಡ್ತಿದ್ದ, ಈಗ ಹಾಗಲ್ಲ, ಸಮಸ್ಯೆ ದೊಡ್ಡದಾಯ್ತು ಈಗ. ಯಾಕೆಂದ್ರೆ ಇನ್ನೊಬ್ಬನಿಗೆ ಕಣ್ಣು ಕೊಟ್ಟು ಅವನಿಗೆ ಬಾಯಿ ಕೊಟ್ಟು ಹೇಳ್ಬೇಕು, ಮತ್ತೆ ಇನ್ನೊಬ್ಬನಿಗೆ ಎರಡು ಕೊಡಬೇಕೀಗ, ನೋಡ್ಲಿಕ್ಕೆ ಕಣ್ಣು, ಹೇಳೋದಕ್ಕೆ ಬಾಯಿ. ಅದಕ್ಕೆ ಯಾರಿಗೆ ಕಣ್ಣು ಕೊಡಬೇಕು, ಯಾರಿಗೆ ಬಾಯಿ ಕೊಡಬೇಕು? ವೇದವ್ಯಾಸರಂತ ಜ್ಞಾನಿಗಳು ಸಿಗೋದಿಲ್ಲ, ಅದಕ್ಕೆ ಭಗವಂತ ಅಂತ ಕರೆದಿದ್ದು. ಯಾರಿಗೆ ಕಣ್ಣು ಕೊಡಬೇಕು? ವಿದುರ ಇದ್ದಾನೆ, ವಿದುರನಿಗೆ ಕಣ್ಣು ಕೊಡಬಾರ್ದೆ? ವಿದುರನಿಗೆ ಕಣ್ಣು ಕೊಡೋದಿಲ್ಲ. ಬೇಕಾಷ್ಟೇ ಕೊಡುವ ಗಾಂಧಾರಿಗೆ ಕಣ್ಣು ಕೊಡ್ಬೋದು, ಬೇಕಾದ್ರೆ ಹೆಂಡತಿ ನೀನೇ ಹೇಳೋದು ಕೊಡ್ಬೋದಲ್ಲ. ಬೇಕಾದ್ರೆ ಕಣ್ಣಿತ್ತು ಅವಳಿಗೆ ಬಟ್ಟೆ ಬಿಟ್ಟಿರ್ ಮುಗೋಗ್ತಿತ್ತು ಅಷ್ಟೇನು. ಕೃಷ್ಣ ಯಾರಿಗೆ ಕಣ್ಣು ಕೊಟ್ಟರು ವೇದವ್ಯಾಸ ದೇವರು ಅಂದ್ರೆ, ಸಂಜಯನಿಗೆ ಕಣ್ಣು ಕೊಟ್ಟರು. ಸಂಜಯನಿಗೆ ಕಣ್ಣು ಕೊಡ್ತಾರೆ, ಇವನಿಗೆ ಕೊಡೋದು, ಬೇರೆ ಯಾರಿಗೂ ಕೊಡೋದಿಲ್ಲ. ಯಾಕಕ್ಕೆ ಅಂತ ಸಮಸ್ಯೆ. ವಿದುರನಿಗೆ ಕೊಟ್ಬಿಟ್ಟಿದ್ರೆ, ವಿದುರನಿಗೆ ಹೇಳಿ ಪ್ರಾಕ್ಟೀಸ್ ಇದೆ ಈಗಾಗಲೇನೆ. ವಿದುರನೀತಿ ಹೇಳಿದ ಪುಣ್ಯಾತ್ಮ ಅವನು ಪಾಪ. ಧೃತರಾಷ್ಟ್ರನಿಗೆ ಹೇಳಿದವನು, ಸಾಕ್ಷಾತ್ ಧೃತರಾಷ್ಟ್ರನ ತಮ್ಮ, ಅವನಿಗೆ ಕಣ್ಣು ಕೊಡಬಹುದಾಗಿತ್ತಲ್ಲ. ಭಗವಂತ ವೇದವ್ಯಾಸರ ಅವನಿಗೆ ಕಣ್ಣು ಕೊಡೋದಿಲ್ಲ. ಯಾತಕ್ಕೆ ಅಂದ್ರೆ, ಬಹಳ ಸರಳವಾದ ಕಾರಣ, ಧೃತರಾಷ್ಟ್ರನಿಗೆ ಗೊತ್ತಿಲ್ಲ, ವೇದವ್ಯಾಸರಿಗೆ ಗೊತ್ತಿದೆ. ವಿದುರನಿಗೆ ಕಣ್ಣು ಕೊಟ್ಟು ಅವನು ಹೇಳ್ತಾ ಹೋಗಿಬಿಟ್ರೆ ಅವ್ನು ಹೇಳೋದೆಲ್ಲ ಏನು? ಪಾಂಡವರ ಜಯ ಹೇಳ್ತಾ ಹೋಗ್ತಾನೆ, ಪಾಂಡವರು ಗೆದ್ದದ್ದು ಹೇಳ್ತಾ ಹೋಗ್ತಾನೆ. ನಡೆಯೋದು ಅದೇನೆ, ಪಾಂಡವರಿಗೆ ಜಯ, ಜಯೋಸ್ತು ಪಾಂಡವಾನಂ ಅಂತಾನೆ ಭೀಷ್ಮರು ಯುದ್ಧ ಮಾಡಿದ್ದು ಕೂಡ, ಸತತ ಅವರೇ ಗೆಲ್ತಾ ಇರೋದು. ಇದ್ರೆ ಹೇಳ್ತಾ ಹೋಗ್ತಾನೆ. ಧೃತರಾಷ್ಟ್ರ ಏನ್ ತಿಳ್ಕೊತಾನೆ ಗೊತ್ತಾ, ಇವನು ಪಾಂಡವರ ಕಡೆ ಇವನು ಸುಳ್ಳು ಹೇಳ್ತಾನೋ ಏನೋ ಅಂತ ಭಯ ಸಂಶಯ ಬರುತ್ತೆ ಅವನಿಗೆ. ಸುಮ್ಸುಮ್ನೆ ಹೇಳ್ತಾನೋ ಸಂಶಯ, ಆ ದೃಷ್ಟಿಯಿಂದ ಅವನಿಗೆ ಅಪನಂಬಿಕೆ ಉಳ್ಕೊಂಡ್ಬಿಡುತ್ತೆ. ಹಾಗೆ ಅದಕ್ಕೆ ಯಾರ ಎಲ್ಲೂ ಯಾರ ಬಾಯಲ್ಲಿ ನಾವು ಕೇಳಬೇಕು, ಆಪ್ತತೆ ನಮಗೆ ನಿಶ್ಚಯವಾಗಿದೆ, ಅವ್ರ ಬಾಯಲ್ಲಿ ಕೇಳಬೇಕು. ವಿದುರ ಒಬ್ಬ ನಿಷ್ಠುರವಾದಿ ಅಂತ ಧೃತರಾಷ್ಟ್ರನಿಗೆ ಗೊತ್ತು. ವಿದುರ ತಮ್ಮನಾಗಿದ್ದರೂ ಕೂಡ ನಿಷ್ಠುರವಾದಿ. ಅವನು ಬಾಯಲ್ಲಿ ಬಂದಾಗ ಅವನು ಪಾಂಡವರ ಬಗ್ಗೆ ಒಲವು ತೋರಿಸಿ ಯಾರೋ ಸಂಶಯ ಪಡಬಹುದು, ಅದಕ್ಕೆ ಅವನಿಗೆ ಕಣ್ಣು ಕೊಡಬಾರದು. ಗಾಂಧಾರಿ ಕೊಟ್ಬಿಟ್ರೆ ಹೆಂಡತಿ, ಗಂಡನ ಸ್ವಭಾವ ಸ್ವಭಾವ ಒಂದೇ ಇದೆ ಈಗಾಗಲೇನೆ. ಆದ್ರಿಂದ ಅವಳು ಸಹ ನೋಡ್ಲಕ್ಕೂ ಇಷ್ಟಪಡೋದಿಲ್ಲ, ಪ್ರಾಮಾಣಿಕ ಹೇಳ್ತಾಳು, ಸಂಶಯವೂ ಬರುತ್ತೆ ಅವಳ ಬಗ್ಗೆ, ಅದೂ ಬೇಡ. ಇನ್ ಯಾರಿಗೆ ಕೊಡಬಹುದು ಈಗ? ಅದಕ್ಕೆ ಸಂಜಯನಿಗೆ ಕೊಟ್ರಂತೆ. ಅರ್ಥ ಮಾಡ್ಕೋಬೇಕು, ಭಗವದ್ಗೀತೆ ಓದೋದಕ್ಕಿಂತ ಮುಂಚೆ ಇವೆಲ್ಲ ಹಿನ್ನೆಲೆ ಗೊತ್ತಿಲ್ಲದ ಹೋದರೆ ಸ್ವಾರಸ್ಯ ಗೊತ್ತಾಗೋದಿಲ್ಲ. ಸಂಜಯನಿಗೆ ಕೊಟ್ರಂತೆ ದಿವ್ಯ ಜ್ಞಾನವನ್ನು, ದಿವ್ಯ ದೃಷ್ಟಿಯನ್ನು ಕೊಟ್ಟು, ಸಂಜಯ ನೀನು ನೋಡಿ ಇವರಿಗೆ ಹೇಳು ಅಂತ ಹೇಳುತ್ತಾರೆ. ನೀನು ನೋಡಿ ಇವರಿಗೆ ಹೇಳು. ನಮಗೆ ಆಶ್ಚರ್ಯ, ಸಂಜಯನಿಗೆ ಯಾಕೆ ಕೊಡಬೇಕಾಗಿತ್ತು? ಅದಕ್ಕೆ ಕಾರಣ ಇಷ್ಟೇ, ತುಂಬ ಜನಕ್ಕೆ ಸಂಜಯ ಯಾರು ಅಂತ ಗೊತ್ತಿಲ್ಲ. ಮಹಾಭಾರತವನ್ನು ಪೂರ್ತಿ ಹೋದ ಪ್ರಸಂಗ ಜನಕ್ಕೆ ಬರೋದಿಲ್ಲ, ಹೀಗಾಗಿ ಸಂಜಯ ಅಂತ ಹೆದರು ಕಿವಿ ಬೀಳುತ್ತೆ ಹೊರತು ಅವನ ಹಿನ್ನೆಲೆ ಗೊತ್ತಿರೋದಿಲ್ಲ. ಧೃತರಾಷ್ಟ್ರ ರಾಜನ ತಂದೆ ವಿಚಿತ್ರ ವೀರ್ಯ ರಾಜ, ಅವನ ಅಕಾಲ ಮೃತ್ಯುವಿಗೆ ಒಳಗಾದ, ವೇದವ್ಯಾಸರ ಅನುಗ್ರಹದಿಂದ ಇವನು ಹುಟ್ಟಿದ. ಆದರೆ ತಂದೆ ಮಾತ್ರ ವಿಚಿತ್ರ ವೀರ್ಯನೇ, ಅವನ ಹೆಂಡತಿಯೇ ಅಂಬಿಕಾ ಅಂಬಾಲಿಕಾ ಅಂತ ಇಬ್ಬರು, ಅಂಬಿಕೆಯ ಮಗ ಧೃತರಾಷ್ಟ್ರ, ಅಂಬಾಲಿಕೆಯ ಮಗ ಪಾಂಡುರಾಜ. ಹಾಗಿದ್ರೆ ವಿಚಿತ್ರ ವೀರ್ಯನಿಗೆ ಈತ, ಅವನ ಮಗ ಆತ. ಅಂದ್ರೆ ಅವ್ರ ಹಿಂದಿನಿಂದ ಆಪ್ತತೆ ಬೆಳೆದು ಬಂದಿತ್ತು ಅವರಲ್ಲಿ. ಸೂತ ಅಂದ್ರೆ ಡ್ರೈವರ್ ಇದ್ದ ತಿಳ್ಕೊಂಡ್ಬಿಡಿ, ಡ್ರೈವರ್ ಭಾರಿ ಅತ್ಯಂತ ಕ್ಲೋಸ್ ಆಗಿರ್ತಾನೆ ಡ್ರೈವರ್. ಸಾಹೇಬ ಇಲ್ಲಿ ಹೋಗ್ತಾರೆ ಡ್ರೈವರ್ಗೆ ಗೊತ್ತ, ಎಲ್ಲರಿಗಿಂತ ಜಾಸ್ತಿ. ಡ್ರೈವಿಂಗ್ ಬರೋದಿಲ್ಲ, ಇಲ್ಲ ಹೋಗಬೇಕಾಗಿರುತ್ತೆ, ಅವ್ರಿಗೆ ಬಿಟ್ಟು ಗೊತ್ತಿರುತ್ತೆ, ಪಾಪ ಬಿಡೋದಿಲ್ಲ. ಎಷ್ಟೋ ಸಲ ಅಧಿಕಾರಿಗಳ ಅತ್ಯಂತ ಹೆಚ್ಚಿನ ರಹಸ್ಯ ಅವನ ಡ್ರೈವರ್ ತಿಳ್ಕೊಂಡಿರ್ತಾನೆ. ಅದಕ್ಕೆ ಗವಲ್ಗಣ ತುಂಬಾ ಪ್ರಿಯನಾಗಿದ್ದ. ವಿಚಿತ್ರ ದೃಷ್ಟಿಯನ್ನು ಕೊಟ್ಟುಬಿಟ್ಟು ಗಮನಿಸಬೇಕು. ನಾವು ಎದುರಿಗಿದ್ದು ನೋಡಿ ಹೇಳೋದಲ್ಲ, ಅದನ್ನ ಹಸ್ತಿನಾಪುರದಲ್ಲಿ ಇವರು ಕೂತಿರೋದು, ಧೃತರಾಷ್ಟ್ರ ಇರೋದು ಹಸ್ತಿನಾಪುರದೊಳಗೆ, ಸಂಜಯ್ ಅಲ್ಲಿ ಹೇಳ್ತಾ ಇದ್ದಾನೆ, ಯುದ್ಧ ನಡೀತಿರೋದು ಕುರುಕ್ಷೇತ್ರದೊಳಗೆ. ಅಲ್ಲಿಗೂ ಅಲ್ಲಿಗೂ ಇವತ್ತಿನ ಲೆಕ್ಕದಲ್ಲೂ ಕೂಡ ಅತಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ 60 ಮೈಲ್ ಆಗುತ್ತೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್. ಇನ್ನು ಸುತ್ತಗಳು ಕೂಡ 150 ಮೈಲ್ ಆಗುತ್ತೆ. ಅಷ್ಟು ದೂರದಲ್ಲಿ ನಡೆಯೋದನ್ನ ಇಲ್ಲಿ ಕುತ್ಕೊಂಡು ಹೇಳ್ಬೇಕು, ಅವನು ಇಲ್ಲಿ ಕುತ್ಕೊಂಡು ಹೇಳ್ಬೇಕು, ಇಲ್ಲಿ ಹೇಳ್ತಾ ಹೇಳ್ತಾ ಇರಬೇಕು, ಅಲ್ಲಿ ನೋಡ್ತಾ ನೋಡ್ತಾ ಇರಬೇಕು. ಅಂದ್ರೆ ಇದು ಹೊರಗಿನ ದೃಷ್ಟಿಯಿಂದ ಸಾಧ್ಯ ಇರಲಿಲ್ಲ, ದಿವ್ಯ ದೃಷ್ಟಿಯನ್ನು ಕೊಡ್ತಾ ಇದ್ದ. ಇದೆಲ್ಲ ಎಲ್ಲಿ ಬಂದಿದೆ ಗೊತ್ತೇನು? ಭಗವದ್ಗೀತೆಯಲ್ಲೇ ಬಂದಿದೆ. ನಾವು ಇಲ್ಲಿ ಬಂದಿಲ್ಲ, ಕೊನೆಯ ಬಂದಿದೆ. ವ್ಯಾಸಪ್ರಸಾದ ಶ್ರುತವಾನ್ ಅಂತ ಹೇಳ್ತಾರೆ, 18ನೇ ಅಧ್ಯಾಯದ ಕೊನೆಯ ಹೇಳ್ತಾನೆ, ವೇದವ್ಯಾಸರ ಅನುಗ್ರಹದಿಂದ ಭಗವದ್ಗೀತೆ ಕೇಳಲಿಕ್ಕಾಯ್ತು ಅಂತ ಹೇಳ್ತಾನೆ. ಈ ಸಂಜಯನೇ ಮಾತು ಅರ್ಥ ಮಾಡಿಕೊಂಡ್ರೆ ಈ ಹಿನ್ನೆಲೆ ಬರೋದೆಲ್ಲ ಭೀಷ್ಮ ಪರ್ವದೊಳಗೆ ಭಗವದ್ಗೀತೆಯಲ್ಲಿ ಸೂಚನೆ ಇದೆ. ಓದ್ತಕ್ಕಂಥದ್ದನ್ನ ಸಂಜಯ ಹೇಗೆ ಹೇಳ್ತಾ ಇದ್ದಾರೆ ಅಂತ ಮರ್ತೇ ಬಿಡ್ತಾರೆ. ಅದನ್ನು ಪಾರಾಯಣ ಮಾಡೋ ಗಲಾಟೆ ಒಳಗೆ ಇದನ್ನ ಯಾವುದು ನೋಡೋದೇ ಇಲ್ಲ. ಪುಣ್ಯ ಬರುತ್ತೆ ಅಂತ ಹೇಳಿಬಿಟ್ಟಿರ್ತಾರಲ್ಲ, ಧೃತರಾಷ್ಟ್ರವಾ ಶುರು ಮಾಡೇ ಬಿಡ್ತಾರೆ. ಶುರು ಮಾಡಿದ್ದು ಅಲ್ಪಪುರಾಣ ಮಹಾಪುರಾಣ ಸಮೇತ ಎಲ್ಲವನ್ನೂ ಕೂಡ ಹಾಳು ಮಾಡಿಬಿಟ್ಟು ಓದ್ತಾ ಇರ್ತಾರೆ. ಸರಿಯಾಗಿ ಓದಿದಾಗ ಭಗವದ್ಗೀತೆ ಎಷ್ಟು ವೇದವ್ಯಾಸರನ್ನು ಎಷ್ಟು ಒತ್ತಿ ಹೇಳ್ತಾ ಇದೆ. ವ್ಯಾಸಪ್ರಸಾದ ಶ್ರುತವಾನ್, ವೇದವ್ಯಾಸರ ದಯೆಯಿಂದ ನಾನು ಭಗವದ್ಗೀತೆ ಕೇಳಿದೆ. ಆಶ್ಚರ್ಯ, ಇವತ್ತು ನಾವೆಲ್ಲರೂ ಭಗವದ್ಗೀತೆ ಕೇಳ್ತಿರೋದು ವೇದವ್ಯಾಸರ ದಯದಿಂದನೇ. ಯಾತಕ್ಕೆ ಗೊತ್ತೇನು? ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ನೇರವಾಗಿ ಕಾಣಹಾಗೆ ಮಾಡಿದರು. ಇವತ್ತು ನಮಗೆ ಸ್ವತಃ ಮಹಾಭಾರತದಲ್ಲಿ ಇದನ್ನು ಬರೆದು ಬಿಟ್ಟು ಅನುಗ್ರಹ ಮಾಡಿದ್ದ. ಅಂದ್ರೆ ಅದೇ ವೇದವ್ಯಾಸ ದೇವರು ಸಂಜಯನಿಗೆ ಕಣ್ಣು ಕೊಟ್ಟು ತೋರಿಸಿದರೆ ನಮಗೆ ಲೇಖನಿಯ ಮೂಲಕ ಬರೆದಿಟ್ಟು ತೋರಿಸ್ತಾ ಇದ್ದ. ವೇದವ್ಯಾಸ ರೆಕಾರ್ಡ್ ಮಾಡದೆ ಹೋಗಿದ್ದಿದ್ರೆ ಇವತ್ತು ನಮ್ಮ ಪಾಲಿಗೆ ಭಗವದ್ಗೀತೆ ಸಿಗ್ತಾನೆ ಇರಲಿಲ್ಲ. ಯಾಕಂದ್ರೆ ಅರ್ಜುನನೇ ಅಲ್ಲ ನಾವು, ಅರ್ಜುನ ನಾವಲ್ಲ, ಸಂಜಯನು ಅಲ್ಲ, ಅಂದ್ರೆ ಭಗವದ್ಗೀತೆ ನಮಗೆ ಸಿಗ್ತಿರಲಿಲ್ಲ. ಇವತ್ತು ವೇದವ್ಯಾಸರು ಬರೆದಿಟ್ಟಿದ್ದಾರೆ ಅಂತಾನೆ ಭಗವದ್ಗೀತೆ ಮುಟ್ಟಿದೆ ಅಷ್ಟೇ. ಈ ಒಂದು ಕಾರಣಕ್ಕೆ ಅವರ ನಿತ್ಯ ಸ್ಮರಣೆ ಮಾಡಬೇಕು. ನಾವು ಭಗವದ್ಗೀತೆಯನ್ನು ಪ್ರಿಂಟ್ ಮಾಡಿಸಿದ್ರೆ ಜನ ಸಂತೋಷ ಪಡ್ತಾರೆ, ಹಂಚಿದ್ರೆ ಸಂತೋಷ ಪಡ್ತಾರೆ. ಬರೆದು ಮೊದಲ ಬಾರಿಗೆ ಬರೆದು ಕೊಟ್ಟವರು ಅವರು. ಕೃಷ್ಣ ಹೇಳಬೇಕಾದ್ರೆ ಅದನ್ನು ಬರಿತಕ್ಕಂಥ ಶಕ್ತಿ ಯಾರಿಗಿರಬೇಕು? ಆ ಕೃಷ್ಣನ ಮಾತು ಅರ್ಥವಾಗುದು ಈ ಕೃಷ್ಣನಿಗೆ ಹೊರತು ಯಾರಿಗೂ ಅರ್ಥವಾಗೋದಿಲ್ಲ. ಇದು ವಶಿಷ್ಠ ವಂಶದ ಕೃಷ್ಣ, ಆತ ಯದುವಂಶದ ಕೃಷ್ಣ. ಅದಕ್ಕೆ ಅವರನ್ನ ಯಾದವ ಕೃಷ್ಣನನ್ನ ಯಾದವ ಕೃಷ್ಣ, ಯದುವಂಶದ ಕೃಷ್ಣ ಅಂತ ಕರೆದ್ರೆ ಇವರನ್ನ ವಶಿಷ್ಠ ವಂಶೋದ್ಭವರಾದ್ದರಿಂದ ವಾಸಿಷ್ಠ ಕೃಷ್ಣ ಅಂತ ಕರೀತಾರೆ. ಇಬ್ಬರು ಕೃಷ್ಣರೇ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಹೊರತು ಭಗವದ್ಗೀತೆ ನಮ್ಗೆ ಅರ್ಥ ಆಗೋದಿಲ್ಲ. ಕೃಷ್ಣ ಹೇಳಿದ ಭಗವದ್ಗೀತೆ ನಾವು ಇವತ್ತು ಕೇಳಲಿಕ್ಕೆ ವೇದವ್ಯಾಸರೇ ಕಾರಣರಾದ್ದರಿಂದ ಕೃಷ್ಣನಿಗೆ ಕೊಡ್ತಕ್ಕಂಥ ಗೌರವವೆಲ್ಲ ವೇದವ್ಯಾಸರಿಗೆ ಅಷ್ಟೇ ಮುಖ್ಯವಾಗಿ ಸೇರಬೇಕು ನಮಗೆ. ಅದಕ್ಕಿಬ್ಬರು ಭಗವಂತನೇ ಆದ್ದರಿಂದ, ಹೇಳಿದವನು ಭಗವಂತ, ಬರೆದವರು ಭಗವಂತನಾದ್ದರಿಂದ ಅದು 100% ವ್ಯಾಲಿಡ್ ಆಗುತ್ತೆ. ಯಾರೋ ಹೇಳಿದ್ದನ್ನು ಯಾರೋ ಬರೆದ್ರೆ ಪ್ರೆಸ್ ರಿಪೋರ್ಟೇ ಹೆಚ್ಚು ಕಡಿಮೆ ಆಗೋದುಂಟು. ಎಷ್ಟೋ ಸಲ ಮರು ದಿವಸ ನಾ ಹೇಳಿಲ್ಲ ಶುರು ಮಾಡಿಬಿಡ್ತಾರೆ, ಆಗ್ಲೇ ನಾನು ಹೇಳಿದ್ದಿಲ್ಲ. ಇವತ್ತಿನ ಕಾಲದೊಳಗೆ ಇವ ಅವ್ರು ರೆಕಾರ್ಡ್ ವಿಡಿಯೋ ರೆಕಾರ್ಡ್ ಮಾಡಿರ್ತಾರೆ ಅಂತ ಹೇಳಿಲ್ಲ ಅಂದ್ಬಿಡ್ತಾರೆ. ಅದು ತಮಾಷೆ.